ശ്രീഗുരുഭ്യോ നമഃ. ഹരിഃ ഓം. ഹയഗ്രീവം ചിദാനന്ദ വിഗ്രഹം സദനുഗ്രഹം ദശഗ്രീവം ചിദം ശാപാം മണിഗ്രീവ വിമോചനം സ്വനാമ പ്രാണാദേവാനിരസ്തഗ്രഹവിഗ്രഹം വൃന്ദാവനഗതം വന്ദേ ബ്രഹ്മരുദ്രേന്ദ്രവന്ദിതം. സ്വാന്തസ്ഥാനന്തശയ്യായ പൂർണജ്ഞാനരസാന്നസേ ഉത്തുംഗവാക്തരംഗായ മത്പദുദ്ധയേ നമഃ. ഗുരുമഖിലഗുണജ്ഞം സദ്ഗുണൈകാധിവാസം ക്ഷമതമപരിണിത്വം തത്വനിഷ്ഠം വരിഷ്ഠം തകരപുഗമശിഷ്ടം നിത്യമുദ്ധൂതകഷ്ടം ഭയമുഖപഥനിഷ്ഠം മാം ഭജന്തു പ്രപന്നാഃ. പൂജ്യായ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ ആപാദമൗളിപര്യന്തം ഗുരുണാമാകൃതിം സ്മരേത്. തേന വിജ്ഞാന പ്രണശ്യന്തി സിദ്ധ്യന്തി ച മനോരഥാഃ. ശ്രീഗുരുഭ്യോ നമഃ. ഹരിഃ ഓം. തസ്മാത് സർവേഷു കാലേഷു മാം അനുസ്മര യുദ്ധ ച മയി അർപ്പിത മനോബുദ്ധിഃ മാമേവ ഏഷ്യസി അസംശയഃ. അതൊക്കെ കൃഷ്ണ ഹേളുത്താ ഇദ്ദാനെ, നീനു നന്നേ പഠിയബേക്കാദരെ ನನ್ನನ್ನೇ ನೆನೆದು ಯುದ್ಧ ಮಾಡು. ಬಹಳ ಕಷ್ಟದ ಕೆಲಸ ಇದೆ. ಯಾಕಂದ್ರೆ ಇನ್ನೊಬ್ಬರು ಸರಿ ಮಾತಾಡಬಹುದು, ಕೆಲಸ ಮಾಡಬಹುದು, ಬೇಕಾದರೆ ದೇವಸ್ಥಾನ ಬರಬಹುದು. ಇನ್ನೊಬ್ಬರು ತನ್ನ ಭೀಕರವಾಗಿ ಬೈತ, ನೀನೆಷ್ಟು, ನಿನ್ನ ಪರಾಕ್ರಮ ಎಷ್ಟು ಅಂತ ಹೀಯಾಳಿಸ್ತ, ಬಾಣಗಳಿಂದ ನೋವಾಗುವಂತೆ ಹೊಡೆಯುವಾಗ ಆ ಹೊಡೆದವನಲ್ಲಿ ಆ ಬಾಣಗಳಲ್ಲಿ ಆ ಮಾತುಗಳಲ್ಲಿ ಭಗವಂತನನ್ನೇ ಚಿಂತನೆ ಮಾಡುತ್ತಾ, ತಾನು ಹೊಡೆಯೋದ್ರಲ್ಲೂ ಭಗವಂತನೇ ಮಾಡಿಸ್ತಾ ಇದ್ದಾನೆಂದು ಚಿಂತನೆ ಮಾಡುತ್ತಾ ಆ ರೀತಿ ಯುದ್ಧ ಮಾಡುವುದು ಸಾಧ್ಯವೇ? ಅದು ಕೃಷ್ಣ ಕೊಡತಕ್ಕಂಥ ಉಪದೇಶ ಅರ್ಜುನನಿಗೆ. ಮಾನ್ ಅನುಸ್ಮರ ಯುದ್ಧಚ. ಅನುಸ್ಮರ ಅಂದ್ರೆ ಅರ್ಥ ಏನು? ನಿನ್ನ ಸಕಲ ಇಂದ್ರಿಯಗಳಲ್ಲಿ ಆ ಇಂದ್ರಿಯಗಳ ಹೆಸರಿಂದ ಇದ್ದುಕೊಂಡು ಆಯಾ ಇಂದ್ರಿಯಗಳ ಕೆಲಸವನ್ನ ಮಾಡಿಸುವವ ನಾನೇ. ಅದನ್ನ ನೆನೆಸಿ ಬಾಣಪ್ರಯೋಗ ಮಾಡತೀಯ, ಮಾತಾಡತೀಯ, ಕದಲತೀಯ, ಓಡತೀಯ, ಕೂಡತೀಯ, ಏಳತೀಯ, ಏನೇನು ಮಾಡಿದ್ರು ಹರಿ ಮಾಡಿಸ್ತಾ ಇದ್ದಾನೆ ಎಂಬ ವಿಶೇಷ ಅನುಸಂಧಾನಪೂರ್ವಕವಾಗಿ ಯುದ್ಧ ಮಾಡು. ಅದಕ್ಕೆ ಮಾಂ ಅನುಸ್ಮರ ಯುದ್ಧಚ ಮಯ್ಯರ್ಪಿತ ಮನೋಬುದ್ಧಿ. ಒಟ್ಟಾರೆ ನಿನ್ನ ಮನಸ್ಸು ಬುದ್ಧಿ ಎರಡೂ ಕೂಡ ನನ್ನಲ್ಲಿ ಅರ್ಪಿತವಾಗಿರಬೇಕು. ಈಗ ನಮ್ಮಲ್ಲಿ ಒಂದು ಪದಾರ್ಥ ಇರುತ್ತೆ, ಪದಾರ್ಥವನ್ನು ಯಾರಿಗಾದರೂ ದಾನ ಅರ್ಪಣೆ ಮಾಡ್ತೀವಿ, ಬ್ರಾಹ್ಮಣರಿಗೆ ಅರ್ಪಣೆ ಅಂತ ಮಾಡ್ತೀವಿ. ಮಾಡಿದರೆ ಮತ್ತು ನಾವು ನೀವು ಸ್ವಲ್ಪ ಬಡಿಸಿರಿ ನಾವು ಬಳಸ್ತೀವಿ ಅಂತಿರುತ್ತ, ಇಲ್ಲ ಕೊಟ್ಟ ಮೇಲೆ ಮುಗಿತಲ್ಲಿಗೆ ಅರ್ಪಣೆ ಅಂತ ಆದರೆ ನಮಮ ನಮಮ ಇನ್ನ ಮೇಲೆ ನಂದಲ್ಲ ಅಂತ ಆಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ದೇವರಲ್ಲಿ ಮನಸ್ಸು ಬುದ್ಧಿ ಅರ್ಪಣೆ ಮಾಡಬೇಕು ಅಂದ್ರೆ ಅದನ್ನ ಬೇರೆ ಕಡೆ ಹೋಗಬಾರದು ಅಂತ ಅರ್ಥ. ಯುದ್ಧವೂ ನಡೆಯಬೇಕು, ಎಲ್ಲ ಆಗ್ತಾ ಇರಬೇಕು, ದೇವರಲ್ಲಿ ಮನಸ್ಸು ತೆಗೆಯಬಾರದು. ಈ ತರ ಯುದ್ಧ ಮಾಡುವಂತ ಅಂಥ ಯುದ್ಧ ಅರ್ಜುನ ಮಾಡಿದ್ದು. ಅಂಥ ಯುದ್ಧ ಮಾಡಿದ್ದಕ್ಕೆ ಅರ್ಜುನ ಅಂದರೆ ಕೃಷ್ಣನಿಗೆ ಅಷ್ಟು ಪ್ರೀತಿ. ನಾವು ಕೂಡ ಅಲ್ಲಿ ಯುದ್ಧ ಅರ್ಜುನ ಮಾಡಿದ, ಯುದ್ಧದ ನೆಪದಿಂದ ಜೀವನ ಎಂಬ ಯುದ್ಧವನ್ನ ನಮಗೆ ಮಾಡುವಂತ ಕೃಷ್ಣ ಹೇಳುತ್ತಾ ಇದ್ದಾನೆ. ನಮಗೂ ಕೂಡ ಜೀವನೇ ಅರ್ಜುನ, ಅರ್ಜುನನ ಸ್ಥಾನ, ಅರ್ಜುನನ ಬದಿಯಲ್ಲಿ ನಿಂತವನೇ ಬಿಂಬರೂಪಿ ಕೃಷ್ಣ. ಜೀವನ ಜೊತೆ ಯುದ್ಧಕ್ಕೆ ನಿಂತವರೇ 11 ಇಂದ್ರಿಯಾಭಿಮಾನಿ ದೈತ್ಯರು, ಅವರು ಯಾರೋ ಅಲ್ಲ. ಎದುರಿಗೆ ನಿಂತ ಅರ್ಜುನನ ಎದುರಿಗೆ ನಿಂತ ಕಲಿ, ದುರ್ಯೋಧನ ಮೊದಲಾದವರೇ ಈಗಲೂ ಕೂಡ ಆ ಟ್ರೂಟೇ ನಮ್ಮಲ್ಲಿ ನಿಂತಿದೆ, ಎಲ್ಲಿ ನಮ್ಮ ಶರೀರದಲ್ಲಿ ನಿಂತಿದೆ. ಅವರ ಸರಿ ಯುದ್ಧ ಮಾಡುವಾಗ ಅಂದ್ರೆ ಆಯಾ ಇಂದ್ರಿಯಗಳನ್ನ ಅವರು ಸೆಳಕೊಂಡು ಹೋಗಲಿಕ್ಕೆ, ದೇವರಿಂದ ಬೇರೆ ಕಡೆಗೆ ಸೆಳಕೊಂಡು ಹೋಗುವುದು ಅವರು ಮಾಡುವ ಯುದ್ಧ. ಆಯಾ ಇಂದ್ರಿಯಗಳನ್ನ ದೇವರ ಕಡೆಗೆ ಇಡಲಿಕ್ಕೆ ಮಾಡುವ ಪ್ರಯತ್ನ ಯುದ್ಧ ನಮ್ಮದು. ಆ ಮಾಡುವ ಕಾಲಕ್ಕೆ ನಾ ಮಾಡುತ್ತಾ ಇದ್ದೀನಿ ಅಂತಲ್ಲದೆ ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರಪೂರ್ವಕ ನಮ್ಮ ಸಕಲೇಂದ್ರಿಯಗಳನ್ನ ಶ್ರೀಹರಿಯ ಪದಾರವಿಲ್ಲದಲ್ಲಿ ಇರುವುದೇ ಯುದ್ಧ. ಅಂತ ಯುದ್ಧ ನಾವು ಮಾಡಬೇಕು. ಅದನ್ನು ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ನಾವು ಇಡೀ ಜೀವನ ಅಂದರೆ ನಮ್ಮ ಸಕಲೇಂದ್ರಿಯಗಳಲ್ಲಿ ಭಗವಂತನೇ ನಿಂತು ಎಲ್ಲ ವ್ಯಾಪಾರಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರಪೂರ್ವಕ ನಾವು ಮಾಡಿದ್ದೇ ಆದರೆ, ದೇವರನ್ನೇ ಸ್ಮರಣೆ ಮಾಡಿದ್ದಾದರೆ ದೇವರನ್ನ ಪಡೆಯುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನ ಅವಾಗ ಹೇಳ್ತಾರೆ, ಮದ್ಭಾವ ಭಾವಿತ, ದೇವರನ್ನೇ ಯಾವಾಗಲೂ ಸ್ಮರಣೆ ಮಾಡ್ತಾ ಎಲ್ಲ ಕೆಲಸಗಳು ಮಾಡಬೇಕು ಅಂತಾರಲ್ಲ, ಅದು ಹೇಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಸದಾ ತದ್ಭಾವ ಭಾವಿತ್ವಂ ಸ್ಪಷ್ಟಯತೆ, ದೇವರನ್ನ ವಿಶೇಷವಾಗಿ ನೆನೆಯುತ್ತಾನೆ ಎಲ್ಲ ಕಾರ್ಯಗಳಾಗಬೇಕು ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂದ್ರೆ, ಅಭ್ಯಾಸ ಯೋಗ ಯುಕ್ತೇನ ಚೇತಸ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಇಲ್ಲಿ ಹೇಳುತ್ತಾರೆ, ಅಭ್ಯಾಸ ಬೇಕಂತೆ, ನಿಶ್ಚಯ ಬೇಕು, ಮೊದಲು ತಿಳುವಳಿಕೆ ಬೇಕು, ಅದರ ನಿಶ್ಚಯ ಬೇಕು, ಅದಕ್ಕೆ ತಕ್ಕಂತೆ ಆಸೆ ಬರಬೇಕು, ಆಸೆಗೆ ತಕ್ಕಂತೆ ಪ್ರವೃತ್ತಿ ಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ಜೀವನದಲ್ಲಿ ನಡೆಯೋದಿದೆ, ಏನಾದರೂ ಬಯಸಿದರೆ ಒಂದು ವಸ್ತುವೋ ವ್ಯಕ್ತಿಯೋ ಅವರ ಪರಿಚಯ ಆಗುತ್ತೆ, ಅವರ ತಿಳುವಳಿಕೆ ನಮಗೆ ಬರುತ್ತೆ, ಅವರಿಂಥವರು ಅಂಥವರು ಹಾಗೆ ಈ ಪದಾರ್ಥ ಇಂಥದ್ದು ಅಂಥದ್ದು ಅಂತ ಗೊತ್ತಾಗುತ್ತೆ, ತಿಳುವಳಿಕೆ ಬರುತ್ತೆ. ತಿಳುವಳಿಕೆ ಬಂದ ಮೇಲೆ ಅದನ್ನು ಪಡೆಯಬೇಕೆಂಬ ಹಂಬಲ ಹುಟ್ಟಾಗುತ್ತೆ, ಅವರ ಪರಿಚಯ ಬೇಕು, ಆ ವಸ್ತು ಪಡೆಯಬೇಕು ಎಂಬ ಹಂಬಲ ನಮ್ಮಲ್ಲಿ ಬರುತ್ತೆ. ಹಂಬಲ ಬಂದ ಕೂಡಲೇ ಸುಮ್ಮನೆ ಕೊಡ್ತೀವ? ಇಚ್ಛಾ ಬಂದರೆ ಪ್ರಯತ್ನ ಶುರುವಾಗುತ್ತೆ. ಪ್ರಯತ್ನ ಹೇಗಿರಬೇಕು? ಸುಮ್ಮನೆ ಚೂರು ಪ್ರಯತ್ನ ಮಾಡಿದರೆ ಸಾಕ? ಅದು ಸಿಗೋ ಪರ್ಯಂತ ಪ್ರಯತ್ನ ಮಾಡಬೇಕಾ? ಸಿಗೋ ಪರ್ಯಂತ ಪ್ರಯತ್ನ ಮಾಡ್ತಾ ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ, ಅಭ್ಯಾಸ ಅಂದರೆ ನಾವು ಈ ಭೂಮಿಗೆ ಬಂದದ್ದು ಯಾಕೆ ಅದನ್ನ ತಿಳಿಸಿಕೊಡ್ತಾ ಇದ್ದಾನೆ. ದೇವರನ್ನ ವಿಶೇಷವಾಗಿ ದೇವರನ್ನೇ ನೆನೆಯಲಿಕ್ಕೆ ಬಂದದ್ದು. ಇಡೀ ಜೀವನ ಪ್ರತಿಯೊಂದು ಕ್ಷಣ ಆದರಪೂರ್ವಕವಾಗಿ ಭಗವಂತನ ಗುಣಗಳನ್ನ ನೆನೆದರೆ ನಮ್ಮಲ್ಲಿರುವ ದೋಷಗಳು ಕಳೆಕೊಂಡು ದೇವರನ್ನ ದೋಷರಹಿತ ಅಂತ ಚಿಂತನೆ ಮಾಡಿ ನಮ್ಮ ದೋಷಗಳೆಲ್ಲ ಕಳೆಕೊಂಡು ದೇವರನ್ನ ಒಳ್ಳೆ ಒಳ್ಳೆ ಗುಣಗಳಿರುವವ ಅಂತ ಚಿಂತನೆ ಮಾಡಿ ನಾವು ಒಳ್ಳೆ ಗುಣಗಳನ್ನು ಪಡೆದು ಒಳ್ಳೆ ಸಾಧನೆ ಮಾಡಿ ಭಗವಂತನ ಸನ್ನಿಧಾನ ಸೇರಲಿಕ್ಕೆ ನಾವು ಬಂದದ್ದು. ಹಾಗಾದರೆ ಇದು ಪ್ರಧಾನ ಏನು ನಮ್ಮ ಸಾಧನೆ ಅಂದರೆ, ಎಚ್ಚರ ಇದ್ದಷ್ಟು ಕಾಲ ದೇವರ ನೆನಪು ನಮಗೆ ಬರ್ತಾ ಇರಬೇಕು, ಆದರ ಪೂರ್ವಕ ಬರಬೇಕು, ಅವನ ಗುಣಸ್ಮರಣೆ ಬರಬೇಕು. ಇದು ಬರಬೇಕಾದರೆ ಏನು ಮಾಡಬೇಕು ಅಂದರೆ, ಎಲ್ಲ ಕಾರ್ಯಗಳು ಹೊರಗಿನದ್ದು ನಿಲ್ಲಿಸಬಾರದು. ನೀವೇನು ಉದ್ಯೋಗ ಮಾಡ್ತೀರೋ, ಇನ್ನೇನು ಮಾಡ್ತೀರೋ, ಏನು ಮಾಡ್ತೀರೋ ಮಾಡಿ, ಮಾಡ್ತಾ ಇರಬೇಕು. ಅಲ್ಲೇ ದೇವರನ್ನ ಸ್ಮರಣೆ ಮಾಡಬೇಕು. ಅಲ್ಲೇ ದೇವರನ್ನ ಸ್ಮರಣೆ ಮಾಡುವುದು ಅಂದ್ರೆ ಹೇಗೆ ಅಂತ ಮತ್ತು ಪ್ರಶ್ನೆ. ಈಗ ಅಡಿಗೆ ಮಾಡ್ತಾ ಇದ್ದೀರಾ, ಅಡಿಗೆ ಮಾಡುವಾಗ ದೇವರತ್ರ ಎಲ್ಲೋ ಇದ್ದ ದೇವರಲ್ಲೇ ಮಾಡಿಸಿಡಬೇಕು, ಇಲ್ಲ ಅಂದಿಲ್ಲ ಹೇಳಿದ್ದು, ಯಾರ ಕೆಲಸ ಮಾಡುತ್ತಾ ಇದ್ರೂ ದೇವರಲ್ಲೇ ಮನಸ್ಸಿಟ್ಟು ಮಾಡಿ ಅಂದ್ರು. ಅವಾಗ ಪ್ರಶ್ನೆ, ದೇವರು ಅಂದ್ರೆ ಕೂಡ ನಮ್ಮ ಮನಸ್ಸಲ್ಲಿ ಹೋಗುತ್ತೆ, ಒಂದಾ ದೇವರ ಪೆಟ್ಟಿಗೆ, ದೇವರ ಮನೆಯಲ್ಲಿ ದೇವರ ಪೆಟ್ಟಿ ಕಡೆಗೆ, ಅಥವಾ ತಿರುಪತಿ ಶ್ರೀನಿವಾಸನೋ ಉಡುಪಿ ಕೃಷ್ಣನೋ ಎಲ್ಲಿಗೂ ಹೋಗಿರುತ್ತೆ, ಅಡಿಗೆ ಮಾಡುವಾಗ ಮನಸ್ಸಲ್ಲಿಟ್ಟರೆ ಅಡಿಗೆ ಹೊತ್ತೋಗುತ್ತೆ, ಅಡಿಗೆ ಎಲ್ಲ ಧನ ಆಗುತ್ತೆ. ಮತ್ತೆ ಮನಸ್ಸು ದೇವರಲ್ಲಿಟ್ಟರೆ ಕೆಲಸ ಹಾಳಾಗುತ್ತೆ, ಕೆಲಸದಲ್ಲಿಟ್ಟರೆ ದೇವರ ನೆನಪು ಬರಲ್ಲ. ಪ್ರಾಬ್ಲಮ್ ಏನ್ ಮಾಡೋಣ ಅಂದ್ರೆ, ನಾವು ದೇವರನ್ನ ನೆನೆಯಲಿಕ್ಕೆ ತಗೊಂಡ ಹಾದಿ ತಪ್ಪಿದೆ. ದೇವರ ಯಾವ ಕೆಲಸ ಮಾಡ್ತೀವೋ ಆ ಕೆಲಸ ಮಾಡುವಾಗ ದೇವರನ್ನ ಎಲ್ಲೋ ಇದ್ದ ದೇವರನ್ನ ನೆನೆದದ್ದಕ್ಕೆ ಹೀಗಾಗಿದೆ. ಮತ್ತಿನ್ಯಾವ ದೇವರನ್ನ ನೆನೆಯಬೇಕು ಅಂದರೆ, ಯಾವ ಕೆಲಸ ಮಾಡ್ತಾ ಇದ್ದೀವೋ ಆಯಾ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿದ್ದ ದೇವರನ್ನೇ ನೆನೆದರೆ ಆಯಿತು. ಹೌದಾ? ಅಡಿಗೆ ಮಾಡುವಾಗ ಅಡಿಗೆ ಪದಾರ್ಥಗಳಲ್ಲಿ ಆ ಪಾತ್ರೆಗಳಲ್ಲಿ ನಮ್ಮ ಕೈ ಮೊದಲಾದ ಇಂದ್ರಿಯಗಳಲ್ಲಿ ದೇವರಿದ್ದಾರೆ. ಆ ರೂಪಗಳನ್ನು ಸ್ಮರಣೆ ಮಾಡ್ತಾ ಬಂದ್ರೆ ಅಡಿಗೆಯೂ ಆಗುತ್ತೆ, ಅದೇ ಪದಾರ್ಥದಲ್ಲೇ ಕಣ್ಣು ತಲೆ ಕೂತಿರುತ್ತೆ. ಅಲ್ಲಿಂದ ದೇವರನ್ನ ಸ್ಮರಣೆ ಮಾಡಿದರೆ ಅಡುಗೆಯೂ ಚೆನ್ನಾಗಾಗುತ್ತೆ, ಬೇರೆ ಕಡೆ ಮನಸ್ಸು ಹೋಗಲ್ಲ, ದೇವರ ಸ್ಮರಣೆಯೂ ಪೂರ್ತಿಯಾಗುತ್ತೆ. ಹಾಗೆ ಪ್ರತಿಯೊಂದು ಕಾರ್ಯ ಆಗುವಾಗ ಆ ಕಾರ್ಯಕ್ಕೆ ಬಳಸುವ ಅವಯವ ಇಂದ್ರಿಯ ಅಲ್ಲಿಯೋ ಭಗವದ್ ರೂಪ ತಿಳ್ಕೊಂಡು, ಆ ಪದಾರ್ಥಗಳಲ್ಲಿ ಭಗವದ್ ರೂಪ ತಿಳ್ಕೊಂಡು, ಆಯಾ ಕರ್ಮದಲ್ಲಿ ಭಗವಂತ ಬರ್ತಾನೆ ತಿಳ್ಕೊಂಡು, ಆಯಾ ಕರ್ಮ ಮಾಡುವಾಗ ಅವನನ್ನೇ ನೆನೆಯತ ಮಾಡ್ತಾ ಬಂದರೆ ಅವನ ನೆನಪು ಸದಾ ಬಂತು, ಕರ್ಮವೂ ಬೆಳಲಿಲ್ಲ, ಚೆನ್ನಾಗಿ ಆಯಿತು. ಆದರೆ ಇಲ್ಲಿ ಬರುತ್ತೆ, ಇದೇನೋ ಗೊತ್ತಾಯಿತು ನಮಗೆ ಚೆನ್ನಾಗಿದೆ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಅದು ಕಸ ಬಳಿಯಲಿ, ಮುಸುರೆ ತಿಕ್ಕಲಿ, ಅಡಿಗೆ ಮಾಡಲಿ, ಆಫೀಸಿಗೆ ಹೋಗ್ಲಿ ಬರ್ಲಿ, ಮಾರ್ಕೆಟ್ ಹೋಗ್ಲಿ ಬರ್ಲಿ, ಏನೇ ಮಾಡ್ತಾ ಇದ್ರು ಅಲ್ಲಲ್ಲೇ ಇರುವ ದೇವರನ್ನೇ ಸದಾ ನೆನೆಯಬೇಕು, ಅಲ್ಲಲ್ಲೇ ಇರುವ ದೇವರನ್ನೇ ಸದಾ ನೆನೆಯಬೇಕು ಅಂತ ಸಂಕಲ್ಪ. ಚೆನ್ನಾಗಿದೆ ಸಂಕಲ್ಪ ಮಾಡಿದ್ರು, ಮಾರನೇ ದಿನ ಆ ಸಂಕಲ್ಪವೇ ನೆನಪಿರಲ್ಲ. ಮತ್ತು ಪುರಾಣಕ್ಕೆ ಬಂದಾಗ ನೆನಪಾಗುತ್ತೆ, ಹೌದಲ್ಲ ಸಂಕಲ್ಪ ಮಾಡಿಕೊಂಡಿದ್ವು, ಆ ಸಂಕಲ್ಪವೇ ನೆನಪಾಗಿಲ್ಲ. ನಮ್ಮನೆಯಲ್ಲೂ ಇರುತ್ತೆ ಈ ಪ್ರಾಬ್ಲಮ್ ಇಲ್ಲದೆ ಅಂತಲ್ಲ, ಮನೆಯಲ್ಲಿ ಏನೋ ತರಬೇಕು ಬರಬೇಕು ಏನೋ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ, ಅದಕ್ಕೆಲ್ಲ ಕೂಡ ಬಾಯಿಯಲ್ಲಿ ಎಲ್ಲ ಸಿದ್ಧ ಮಾಡಿಕೊಂತೀವ ಪದಾರ್ಥಗಳನ್ನ, ಇಲ್ಲ ಪಟ್ಟಿ ಬರೆಯುತ್ತೇವೆ, ಪಟ್ಟಿ ಬರೆದ ಮೇಲೂ ನೆನಪಿರಲ್ಲ ನಮಗೆ, ಆ ಪಟ್ಟಿ ಇರುತ್ತೆ ಪಟ್ಟಿಯೇ ನೆನಪಿರಲ್ಲ, ಪಟ್ಟಿ ನೋಡಿದರೆ ಪದಾರ್ಥ ನೆನಪಾಗುತ್ತೆ, ಪಟ್ಟಿಯೇ ನೆನಪಾಗಲ್ಲ ಅಂದ್ರೆ ಪಟ್ಟಿ ಏನು ಮಾಡಿದರೆ ನೆನಪಾಗುತ್ತೋ ಆ ತರ ಇಟ್ಕೊಳ್ತೀವಿ. ಎಲ್ಲಿ ನಮ್ಮವರು ಹೋಗ್ತಾ ಇರ್ತಾರೆ ಹೊರಗೆ ಹೋಗಾಡಕ್ಕೆ, ನನಗೆ ನೀನು ಪಟ್ಟಿ ಬರೆದು ಕೊಟ್ರೆ ತರ್ತೇನೆ, ನಂಗೆ ನೆನಪಿರಲ್ಲ ನಿನ್ನಿಷ್ಟ ಅಂತ ಹೇಳಿ ಹೋಗ್ತಾರೆ. ಇವರ ಪಟ್ಟಿ ಬರೆದಿರ್ತಾರೆ, ಹೋಗೋ ಕಾರಣಕ್ಕೆ ಪಟ್ಟಿ ಕೊಡಬೇಕು ಅಂತ ಇವ್ರಿಗೆ ನೆನಪಿರಲ್ಲ, ಬಂದ ಮೇಲೆ ಕೇಳ್ತಾರೆ ತಗೊಂಡು ಹೋದ್ರ ಅಂತ ಇದನ್ನಿಟ್ಟು ಯುದ್ಧ ನಡೀತೇ ಇರುತ್ತೆ. ಅದಕ್ಕೆ ಹೇಳ್ತಾರೆ ಸರಿ ಆ ಹೋಗುವಾಗ ಎಲ್ಲಿ ಆ ಏನೋ ಕರಡಿ ಮುಂದೆ ಹಿಡ್ತಾರೋ ಎಂದು ಆ ಜೋಬಿಯಲ್ಲಿ ಇಡೋದು ಏನೋ ಒಂದು ಮಾಡಿ ಆ ಜೋಬಿಯಲ್ಲಿಟ್ಟು ಕೂಡ ದುಡ್ಡಿನ ಮಧ್ಯೆ ಇರುತ್ತೆ, ಹೋಗೋ ಕಾಲಕ್ಕೆ ಮರ್ತೋಗಿ ಎಲ್ಲೋ ಹೋಗಿ ಬಂದಿರ್ತಾರ ಅವರು. ಅದಕ್ಕೇನು ಮಾಡಬೇಕು ಅಂದ್ರೆ ಆ ಹೋಗೋ ಕಾಲಕ್ಕೆ ಮತ್ತ ಮಧ್ಯದಲ್ಲಿ ಫೋನ್ ಮಾಡಿ ಏನ್ರಿ ನೆನಪಿದೆಯಾ ಅಂದ್ರೆ ಆ ಇದೆ ಅಂದ್ರೆ ಮತ್ತೆ ಹೋಗಿ ತರ್ತಾರಲ್ಲ. ಈ ತರ ಒಟ್ಟಾರೆ ನಮ್ಮ ಕೆಲಸ ಆಗುವ ಪರ್ಯಂತ ಈ ಮರುವು ಎಂಬ ದೆವ್ವ ನಮ್ಮಲ್ಲಿ ಇದೆ ಅಂತ ತಿಳ್ಕೊಂಡ ನಾವು ಏನೇ ಆಗ್ಲಿ ಆ ಕೆಲಸ ಆಗಬೇಕಾದ್ರೆ ಫೋನ್ ಮಾಡಿಯೋ 20 ಸಲ ಮಾಡಿಯೋ ಏನೊಂದು ಮಾಡಿಯೋ ಇನ್ನ ಮಾರನೇ ದಿವಸ ನಾವೇ ಅವರನ್ನ ಕರ್ಕೊಂಡು ಹೋಗಿಯೋ ತರ್ತೇವಲ್ಲ, ಹೊಟ್ಟೆಗೆ ಮನೆಗೆ ಪದಾರ್ಥಗಳು ಬರುತ್ತಾ, ಆ ಮರು ಇದೆ ಅಂತ ಪದಾರ್ಥ ಬರದೆ ಹೋಗ್ತಾ ಇದೆಯಾ, ಉಪವಾಸ ಕೊಡ್ತಾ ಇದೀರಾ, ಇಲ್ಲಲ್ಲ ಬರ್ತಾ ಇದೆಯಾ, ಮರು ಇದೆಯಾ ಇದ್ದೇ ಇದೆ, ಪದಾರ್ಥಗಳು ಬರ್ತಾ ಇದೆಯಾ ಬರ್ತಾ ಇದೆ. ಅದೇ ತರ ದೇವರನ್ನ ನೆನೆಯಬೇಕೆಂಬುದು ಮರ್ತು ಹೋದರೆ ರಾತ್ರಿ ನೆನಪಾದರೆ ಅಯ್ಯೋ ನಾನು ನೆನೆದಿಲ್ಲ ಅಂದರೆ ಅದಕ್ಕೆ ಪ್ಲಾನ್ ಮಾಡಿಕೋಬೇಕು, ನಾಳೆ ಬೇಕು ನೆನೆಯಬೇಕು. ನೆನೆಯಬೇಕಾದ್ರೆ ಆ ನೆನಪು ಬರಬೇಕು ಅಂದ ನೆನಪಿಗೆ ಏನು ಮಾಡಬೇಕು? ಅದಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ, ಅವರವರ ಬಾತ್ರೂಮ್ ಅಲ್ಲಿ ಗಂಗೇಶ ಬೋರ್ಡ್ ಹಾಕೊಂಡಿರ್ತಾರೆ, ಪೇಪರ್ ಅಲ್ಲಿ ಬರಕೊಂಡು ಪ್ಲಾಸ್ಟಿಕ್ ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡಿರ್ತಾರೆ. ಅದಕ್ಕೆ ಯಾಕೆ ಸ್ನಾನ ಮಾಡೋ ಕಾಲಕ್ಕೆ ಸಂಕಲ್ಪ ಹೇಳ್ಕೋಬೇಕೆಂಬುದೇ ಮರೆತು ಹೋಗಿರ್ತಾರೆ, ಅದು ನೋಡಿದ ಕಾಲಕ್ಕೆ ನೆನಪಾಗುತ್ತೆ ಅದು ಅಂತ. ಆ ಥರ ಅವರು ಒಟ್ಟಾರೆ ನೆನಪಿಲ್ಲದಿರುವುದು ತಪ್ಪಲ್ಲ, ನೆನಪಿಲ್ಲದಿರುವುದು ತಪ್ಪಲ್ಲ, ನೆನಪಿಲ್ಲದಿರುವುದಕ್ಕೆ ಏನು ಮಾರ್ಗಗಳು ಅದನ್ನ ರೆಮಿಡಿ ಬೇಕೋ ಅದು ಹುಡುಕೋದು ಸರಿಯಾದ, ನೋಡಿದಾಗ ಸಂತೋಷ ಆಗುತ್ತೆ. ಅದೇ ತರ ಮಾರನೇ ದಿನ ಇಷ್ಟು ಪ್ರಯತ್ನ ಪಟ್ಟರೆ ಚೂರು ದೇವರ ನೆನಪು ಒಂದು ಕರ್ಮದಲ್ಲಿ ಬಂತು, ಮಿಕ್ಕದೆಲ್ಲ ಹೋಯಿತು, ನೋ ಪ್ರಾಬ್ಲಮ್, ಅವತ್ತು ಪ್ರಾಫಿಟೇ ಬಂತು. ಮತ್ತು ಮಾರನೇ ದಿನ ಎರಡನೇ ಕರ್ಮ, ಹಾಗೆ 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 ಇಡೀ ದಿನ ಪ್ರತಿಯೊಂದು ಕರ್ಮದಲ್ಲಿ ಈ ತರ ಕಷ್ಟಪಡದೇನೆ. ಮೊದಲನೇ ದಿವಸ ಅಡಿಗೆ ಕಲಿಬೇಕು ಅಂದವರಿಗೆ, ಮೊದಲನೇ ದಿವಸ ಅಡಿಗೆ ಶುರು ಮಾಡಿದವರಿಗೆ, ಅದು ಇಜ್ಜಲುವ ಮೇಲೆ ಅಡಿಗೆ ಶುರು ಮಾಡಿದವರಿಗೆ ಅವತ್ತು ಊಟ 4-5 ಗಂಟೆ ಆಗಿರುತ್ತೆ. ಮಾಡಿದ್ದು ಅನ್ನ ಸಾರೆ ಆದರೂ ಕೂಡ ಆ ಇದ್ದರೂ ಒಲೆ ಹೊತ್ತಿಸಿ ಆದ ಮೇಲೆ ಅದು ಹೊತ್ತುಕೊಂಡ ಮೇಲೆ ಇವರು ಅನ್ನಕ್ಕಿಟ್ಟು ಆ ನೀರು ಬಿದ್ದು ತಣ್ಣಗಾಗಿ ಮತ್ತ ಇವೆಲ್ಲ ಆಗಿ ಆಗಿ ಒಟ್ಟಾರೆ ಅನ್ನ ಊಟ ಹಾಕ್ತಾರಾ ಇಲ್ಲ ಅಂತ ನೋಡ್ತಾ ಇರ್ತಾರೆ. 4-5 ಗಂಟೆ ಅನ್ನ ಸಾರು ಮಾಡಿ ಹಾಕ್ತಾರೆ. ಆದರೆ ಅದೇ ಅಭ್ಯಾಸ ದಿನಾಗು 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 ಮಾಡ್ತಾ 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 ಬಂದರೆ ಅದೇ ಒಲೆ ಮೇಲೆ 1.5-1 ಗಂಟೆ ಒಳಗೆ ಇಡೀ ಹಬ್ಬದಡಿಗೆ ಮಾಡಿ ಹಾಕುವಂತ ತಾಕತ್ತು ಬರುತ್ತೆ. ಅಭ್ಯಾಸ ಅಭ್ಯಾಸ ಅದನ್ನೇ ಹೇಳ್ತಾ ಇದ್ದಾರೆ. ದೇವರನ್ನ ಸತತ ನನ್ನ ಇಂದ್ರಿಯಗಳಿಂದ ಆಗುವ ಕಾರ್ಯಗಳಲ್ಲಿ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿ ನೆನೆದೇ ನೆನೆಯಬೇಕು ಎಂಬ ದೀಕ್ಷ, ಅದೇ ಗುಂಪು ಅದರಲ್ಲೇ ಇರಬೇಕು. ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ನನಗೆ. ನಾವು ಅದು ಬಿಟ್ಟು ಬೇರೆ ಕೆಲಸ ಇಟ್ಕೊಂಡಿರ್ತೀವಿ. ಏನು ಕೆಲಸ ಅಂದ್ರೆ ಹೊರಗೆ ಮಾರ್ಕೆಟ್ ಹೋಗುವುದು ಆ ಕೆಲಸ, ಈ ಕೆಲಸ ಅಲ್ಲ. ನೋಡಿ, ಇದರಲ್ಲೂ ಡೆಲಿಕೇಟ್ ಬೈಫರ್ಕೇಶನ್ ಬರುತ್ತೆ. ಏನದು? ಹೊರಗಿನ ನಾನಾ ಕೆಲಸಗಳು, ಆಫೀಸ್ ಕೆಲಸ ಇದೆ, ದೇವರನ್ನ ನೆನೆಯೋದು ಮರ್ತೋಗಿದೆ ಅಂದ್ರೆ ಆ ತರ ಅಲ್ಲ. ಎಲ್ಲಾ ಬಿಟ್ಟರೂ ಕೂಡ ದೇವರ ನೆನಪು ಬಿಟ್ಟು ದೇವರ ಕೆಲಸ ಮಾಡ್ತಾ ಇರ್ತೀವಿ. ಅಂದ್ರೆ ತೀರ್ಥಾಟಕ್ಕೆ ಹೋಗ್ಬಿಡೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಎಲ್ಲ ತಿರುಗ್ತಾ ಇರೋದು, ಆ ತಂಬಿಗೆ ತಾಳಿ ಕೊಡೋದು, ಒಟ್ಟಾರೆ ಕಾರ್ಯಕ್ರಮ ನಡೀತಾ ಇರುತ್ತೆ, ಮನಸ್ಸು ದೇವರಲ್ಲೇ ಇರೋದು ಹೋಗಿರುತ್ತೆ. ಮತ್ತಿನ್ನೇನು ಅಂದ್ರು? ಆದ್ದರಿಂದ ನೆನಪು ಸದಾ ಇರಬೇಕು. ಇವತ್ತು ಸಾರ್ಥಕ ಆಗಬೇಕು. ಹಾಗಾದರೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ದೇವರನ್ನ ನೆನೆಯಲೇಬೇಕು. ಅದು ಹೊರಗಿನ ಕೆಲಸ ಆಗಲಿ, ಇಲ್ಲಿ ದೇವರ ಕೆಲಸ ಏನು ಮಾಮೂಲಾಗಿ ತಂಬಿಗೆ ತೊಡಿ ತಾಳೆ ತೊಡಿ ಇವು ಏನಿರುತ್ತೆ ಇದೇ ಆಗಲಿ, ತೀರ್ಥಯಾತ್ರೆ ಆಗಲಿ, ದೇವರ ಪೂಜೆ ಆಗಲಿ, ಆ ಎಲ್ಲ ಕರ್ಮ ಮಾಡುವಾಗ ದೇವರ ನೆನಪು ಸದಾ ನನಗೆ ಇರಲೇಬೇಕು ಅಂತ ನಿಶ್ಚಯ. ಅದಕ್ಕಾಗಿ ಹಠ, ಹಠದಿಂದ ಪ್ರಯತ್ನ, ಪ್ರಯತ್ನ ಪಟ್ಟಾಗ ಫೇಲ್ಯೂರ್ ಬಂದೇ ಬರುತ್ತೆ, ಮತ್ತ ಪ್ರಯತ್ನ. ಇದನ್ನು ಹೇಳುತ್ತಾನೆ. ಇಷ್ಟೆಲ್ಲ ಹೇಳಿದ್ರೆ ಅಭ್ಯಾಸ ಎಂಥ ಅಂದರೆ ಜ್ಞಾನಿಗಳಾದಂತಹ ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳು ಅವರು ಹೇಗಿದ್ರು ಅಂದ್ರೆ ಅವರಿಗೆ ಗೊತ್ತಿಲ್ಲದೇನೆ ಶಯಾನ ಪರ್ಯಟನ್ ಅಶ್ನನ್ ಪ್ರತಿಭನ್ ಬ್ರುವನ್ ನಾನು ಸಂಧದ ಏತಾನಿ ಗೋವಿಂದ ಪರಿಬಂಧಿತ. ಮಲಗಿದ್ರು, ಎದ್ರು, ಕೂತರು, ತಿರುಗಾಡಿದ್ರು, ಏನು ಮಾಡುತ್ತಾ ಇದ್ರು, ಅಲ್ಲಲ್ಲೇ ದೇವರನ್ನ ಸ್ಮರಣೆ ಮಾಡುತ್ತಾ ಈ ಮಾಡುವ ಕೆಲಸಗಳ ಮೇಲೆ ಎಚ್ಚರ ತಪ್ಪತಾ ಇತ್ತಂತವರಿಗೆ ಸದಾ ದೇವರಲ್ಲೇ ಮನಸ್ಸಿಡುತ್ತಾ ಇದ್ರಂತೆ. ಅಂದ್ರೆ ನಮ್ಮಲ್ಲೂ ಇರುತ್ತೆ ನೋಡಿ, ಒಂದು ಕೆಲಸ ಮನೆಯಲ್ಲಿ ಮಾಡಿ 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 ಅಭ್ಯಾಸ ಆಗಿರುತ್ತೆ, ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಅಭ್ಯಾಸ ಆಗಿದ್ದು ಅವತ್ತು ಮಾಡಬಾರದು, ಅಭ್ಯಾಸ ಆಗಿದ್ದು ಅವತ್ತು ಮಾಡಬಾರದು, ತಲೆಯಲ್ಲೋ ಇರುತ್ತೆ. ದೃಷ್ಟಾಂತ, ದಶಮಿ ಆಯಿತು, ಮಾರನೇ ದಿನ ಏಕಾದಶಿ, ದಿನಾಗು ಬೆಳಿಗ್ಗೆ ಕೂಡಲೇ ಸರಸರ ಸರನೆ ಹೋಗಿ ಸ್ನಾನ ಮಾಡಿ ಅಕ್ಕಿ ತೊಳೆದು ಎಲ್ಲ ಮಾಡಿ ಅನ್ನಕ್ಕಿಟ್ಟು ಎಲ್ಲ ಮಾಡಿ ಅಭ್ಯಾಸ, ಮೆಕ್ಯಾನಿಕಲ್ ಆಗಿ ಸರಸರ ಸರ ಮಾಡಿ ಅಭ್ಯಾಸ. ಅವತ್ತೇನೋ ಟೆನ್ಷನ್ ಇತ್ತು, ಮುಂಚಿನ ದಿವಸ ಏನು ಇತ್ತು ಅವತ್ತೆಲ್ಲ ಏನು ಬೆಳಗ್ಗೆ ಬೋನು ಅದು ಇದು ಎಲ್ಲ ಬಂತು. ಏಕಾದಶಿ ಎಂಬುದು ಮರೆತು ಇತ್ತು, ಕೆಲಸಗಳ ಟೆನ್ಷನ್ ಅಲ್ಲಿ. ಬೆಳಿಗ್ಗೆ ಕೂಡಲೇ ಕೈ ಕಾಲು ಮೆಕ್ಯಾನಿಕಲ್ ಆಗಿ ಸರಸರ ಹೋಗ್ತಾ ಇವೆ. ಎಲ್ಲ ಅಡಿಗೆ ಏನನ್ನ ಇಡಬೇಕಷ್ಟೆ. ಅವಾಗ ನೆನಪಾಯಿತು ಇವತ್ತು ಏಕಾದಶಿ ಅಲ್ಲ ಅಲ್ಲ ಏಕಾದಶಿ, ಮತ್ತಿವೆಲ್ಲ ಯಾಕಾಯಿತು ಅಂದ್ರೆ ಈ ಕೆಲಸಗಳ ಅಭ್ಯಾಸ ಏನಿದೆ ಅಷ್ಟು ಅಭ್ಯಾಸ ಆದದ್ದಕ್ಕೆ ತಾನಾಗಿ ಹೋಗ್ತಾ ಇದೆ. ಹಾಗಾದರೆ ಪ್ರಹ್ಲಾದರಾಜನ ಮನಸ್ಸು ದೇವರಲ್ಲಿ ತಾನಾಗಿ ಹೋಗಬೇಕಾದರೆ ದೇವರಲ್ಲಿ ಮನಸ್ಸಿಡುವುದನ್ನ ಎಷ್ಟು ಅಭ್ಯಾಸ ಮಾಡಿರ್ತಾರೆ, ಅವರಿಗೂ ಎಷ್ಟು ಜನ್ಮಗಳಲ್ಲಿ ಮನಸ್ಸು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ರೆ ಹಿಡಿದು ದೇವರತ್ರ ಇಟ್ಟು 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 ಎಷ್ಟು ಜನ್ಮಗಳ ಅಭ್ಯಾಸ ಮಾಡಿದ್ರೆ ಅವರು ಹಾಗೆ ಬಂದಿರುತ್ತೆ. ನಾವು ಈ ಜನ್ಮದಲ್ಲಿ ಶುರು ಮಾಡಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಅಭ್ಯಾಸ ಯೋಗಯುಕ್ತೇನ ಅಂತ ಹೇಳ್ತಾ ಇದ್ದಾರೆ. ಯೋಗ ಅಂದ್ರೆ ಅಭ್ಯಾಸ ಅಂದ್ರೆ ರಾಯರು ಹೇಳ್ತಾರೆ, ಪುನಃ ಪುನಃ ಆವರ್ತನ, ಮತ್ತು ಮತ್ತು ದೇವರ ಚಿಂತನೆ ಬಿಟ್ಟು ಹೋಗ್ತಾ ಇರುತ್ತೆ ಮತ್ತು ಚಿಂತನೆ. ಅದರಲ್ಲಿ ಯೋಗಯುಕ್ತೇನ ಚೇತಸ, ಚೇತಸ್ಸು ಅಂದ್ರೆ ವಿಶೇಷವಾಗಿರತಕ್ಕಂಥ ಮನಸ್ಸು. ಈ ಮನಸ್ಸು ಹೇಗಿರಬೇಕು? ಅನನ್ಯಗಾಮಿನ, ಬೇರೆ ಕಡೆ ಹೋಗಬಾರದಂತೆ. ಬೇರೆ ಕಡೆ ಹೋಗದೆ ದೇವರಲ್ಲೇ ಹೋಗಬೇಕಂತ. ಅದಕ್ಕೇನಾದರೂ ಉಪಾಯ ಇದೆಯಾ? ಅದನ್ನೇ ಯೋಗ ಅಂದರು. ಪ್ರಯತ್ನ ಏನು ಮಾಡುತ್ತೆ ನೋಡಿ, ಕೆಲವರು ಇರ್ತಾರೆ ಓದ್ತಾ ಇರ್ತಾರೆ ಎಕ್ಸಾಮ್ಗೆ ಅಂತೇಳಿ,
ಅವರು ನೋಡಿದ್ರೆ ಏನು ಇಡೀ ವರ್ಷ ಓದ್ತಾರೆ, ಒಂದು ದಿವಸ ಬಿಡಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಓದ್ತಾನೆ ಇರ್ತಾರೆ. ರಾತ್ರಿ 12ಕ್ಕೆ ಓದ್ತಾರೆ, ಬೆಳಿಗ್ಗೆ 4ಕ್ಕೆ ಹೇಳ್ತಾರೆ, ಓದ್ತಾನೆ ಇರ್ತಾರೆ. 50% ಬರ್ತಾ ಇರುತ್ತೆ. ಕೆಲವರು ಇರ್ತಾರೆ ಅಷ್ಟೇನು ಓದಲ್ಲ, ಆಗಾಗ ಓದ್ಕೊಂಡು ಹೋಗ್ತಾ ಇರ್ತಾರೆ. ಎಕ್ಸಾಮ್ ಮುಂದೆನೆ ಓದ್ತಾರೆ, 80-90 ತರ್ತಾರೆ. ಇದೇ ಸಾಧ್ಯ? ಇವರು 24 hours ಓದ್ತಾರೆ, ಅವರು ಚೂರು ಓದಲ್ಲ. ಅಂದ್ರೆ ಎಷ್ಟು ಹೊತ್ತು ಓದಿದ್ರು ಅಂತಲ್ಲ, ಯಾವ ರೀತಿ ಓದಿದರು ಎಂಬುದು ಮುಖ್ಯ. ಅದರಲ್ಲಿ ವಿಶೇಷವಾದ ಒಬ್ಬರಿದ್ರು, ನಾವು ಚಿಕ್ಕ ಹುಡುಗರಿದ್ದಾಗ ಹುಡುಗರು ಹುಡುಗರಿಗೆ ಅವರು ಯಾರು ಏನು ಅಂತ ಏನಿರಲ್ಲ, ಎಲ್ಲ ಒಟ್ಟಿಗೆ ಓಡಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗಿ, ಎಲ್ಲ ಚಿಕ್ಕವರೇ, ನಾವು ಆ ಹುಡುಗಿ ಇನ್ನೊಬ್ಬ ಹುಡುಗ ಎಲ್ಲರೂ ಒಟ್ಟಿಗೆ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ವು. ಆ ಹುಡುಗಿ ಒಳ್ಳೆ ದುಡ್ಡಿದ್ದವರ ಹುಡುಗಿ. ಆ ಹುಡುಗ ಆಕೆಯ ಮನೆಯಲ್ಲಿ ಕೆಲಸ ಮಾಡುವವಳ ಹುಡುಗ. ಯಜಮಾನತಿಯ ಮಗಳು, ಕೆಲಸ ಮಾಡುವವನ ಮಗ, ಪಕ್ಕ ಬೀದಿಯಲ್ಲಿರೋ ನಾವು ಎಲ್ಲ ಸ್ಕೂಲಲ್ಲಿ ಒಂದೇ, ಅಲ್ಲಿ ಕೂತ್ಕೊಂಡು ಎಲ್ಲ ಓದ್ತಾ ಇದ್ವು. ಕೊನೆಗೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದ್ರೆ ಆ ಕೆಲಸದ ಮಗ ಫಸ್ಟ್ ಕ್ಲಾಸ್ ಬಂದ. ಈ ಹುಡುಗಿ ಫೇಲ್ ಆದ್ಲು. ಯಾರು? ಯಜಮಾನಿಯ ಮಗಳು ಫೇಲ್ ಆದ್ಲು. ಅದಕ್ಕೆ ಇದು ನಡೆದದ್ದು. ಆಕೆ ಬಂದು ಆ ಕೆಲಸದವಳನ್ನ ಅಂದದ್ದು, ನಮ್ಮ ಎದುರಿಗೇನೆ, ನಮ್ಮ ಹುಡುಗಿ ದಿನಾದ್ಲೂ ಊಟ ಬಿಟ್ಟು ಉಪ್ಪಿಟ್ಟು ಎಲ್ಲ ತಿಂದು ಓದಿದ್ರು ಪಾಸ್ ಆಗಿಲ್ಲ, ನಿಮ್ ಹುಡುಗ ಆ ಹಳಸೋಗಿದೆ ಅನ್ನ ತಿಂದು ಫಸ್ಟ್ ರ್ಯಾಂಕ್ ಬಂತ. ಏನು ತಿಂದ್ರು ಎಂಬುದು ಮುಖ್ಯ ಅಲ್ಲ, ಏನು ಏನು ಎಷ್ಟು ಹೊತ್ತು ಓದಿದ್ರು ಅಂತ ಮುಖ್ಯ ಅಲ್ಲ, ಹೇಗೆ ಓದಿದ್ರು ಎಂಬುದು ಮುಖ್ಯ. ಇದು ನಡೀತು ನಮಗೆ, ನಮಗೆ ಆಶ್ಚರ್ಯ ಆಯ್ತು. ಏನೇ ನಿನ್ನ ನೀನು ಏನು ತಿಂದ್ರೆ ಏನಂತೆ, ಓದೋ ರೀತಿ ಓದಿಲ್ಲ. ಆ ಹುಡುಗ ಹಗಲು ರಾತ್ರಿ ಕಷ್ಟಪಟ್ಟ, ಈಗ ಒಳ್ಳೆ ರ್ಯಾಂಕ್ ಕಂಡೀಷನ್ ಇದ್ದಾನೆ, ಒಳ್ಳೆ ಇಂಜಿನಿಯರ್ ಆಗಿದ್ದಾನೆ, ಅಂತ ಚೆನ್ನಾಗಿದ್ದಾನೆ ಆ ಹುಡುಗ. ಅಂದ್ರೆ ನಾವು ಕೂಡ ಭಗವಂತನ ಕಡೆ ಮನಸ್ಸಿಡಬೇಕಂತ ಹೋದರೆ, ಭಗವಂತನ ಕಡೆ ಮನಸ್ಸಿಡಬೇಕು ಅಂತ ಹೋದರೆ ಸುಮ್ಮನೆ ಗೊಡ್ಡಾಗಿ ಪ್ರಯತ್ನ ಮಾಡಬೇಡಿ, ಉಪಾಯದಿಂದ ಪ್ರಯತ್ನ ಮಾಡಿ. ಆ ಉಪಾಯವನ್ನ ಯೋಗ ಅಂತ ಕರೆದರು. ಅಂದರೆ ಅಭ್ಯಾಸ ಯೋಗ ಉಪಾಯ, ಉಪಾಯದಿಂದ ಕೂಡಿದ ಸತತ ಅಭ್ಯಾಸದಿಂದ ಮನಸ್ಸು ಬೇರೆ ಕಡೆ ಹೋಗಲ್ಲ, ಅನ್ಯಗಾಮಿ ಆಗಲ್ಲ, ಅನನ್ಯಗಾಮಿ ಅಂದ್ರೆ ಬೇರೆ ಕಡೆ ಹೋಗಲ್ಲ ಅಂತ ಒಂದರ್ಥ, ಅಥವಾ ಅನನ್ಯ ಶಬ್ದಕ್ಕೆ ಒಂದರ್ಥ ಏನು, ಅನ್ಯನಲ್ಲದೆ ಇರುವವ ಅನನ್ಯ. ಅಂದರೆ ಜೀವ ಜಡ ಅನ್ಯ, ಆ ಅನ್ಯನಲ್ಲದೆ ಅದಕ್ಕೆ ವಿಲಕ್ಷಣನಾದ ಭಗವಂತ ಅನನ್ಯ. ಆ ಅನನ್ಯಗಾಮಿನ ಅಂದ್ರೆ ಜೀವ ಜಡರಲ್ಲಿ ಹೋಗದೆ ದೇವರಲ್ಲೇ ಹೋಗುವ ಮನಸ್ಸು ನಮಗೆ ಸಿದ್ಧ ಆಗುತ್ತೆ. ಉಪಾಯದಿಂದ ಕೂಡಿದ ಅಭ್ಯಾಸದಿಂದ ಅಲ್ಲಿ ಹೇಳ್ತಾರೆ. ಆ ಉಪಾಯ ಯಾವುದು ಅಂದ್ರೆ ಹೇಳ್ತಾರೆ, ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಆ ದೇವರನ್ನ ಅನುಚಿಂತನೆ ಮಾಡುವುದೇ ಉಪಾಯ ಅಂದ್ರು. ಅನುಚಿಂತನ ಅಂದ್ರೆ ಏನು ಅಂತ ಮತ್ತು ಹೇಳ್ತಾ ಇದ್ದಾರೆ. ಅಂದರೆ ದೇವರ ಒಳ್ಳೆ ಗುಣಗಳನ್ನ, ದೇವರ ಒಳ್ಳೆ ಕರ್ಮಗಳನ್ನ, ದೇವರ ಕರುಣೆಯನ್ನ, ದೇವರು ನಮಗೆ ಮಾಡುವ ಉಪಕಾರವನ್ನ ಅನುಸರಿಸಿ ಅನುಸರಿಸಿ ದೇವರನ್ನ ನೆನೆಯತಾ ನೆನೆಯತಾ ಬಂದರೆ ದೇವರಲ್ಲಿ ನಮಗೂ ಅಭಿಮಾನ ಹುಟ್ಟುತ್ತೆ. ಅಭಿಮಾನ ದೇವರಲ್ಲಿ ಹುಟ್ಟಿದ ನೆನಪು ತಾನಾಗಿ ಬರುತ್ತೆ. ಇವಾಗ ನಮ್ಮನೆಯಲ್ಲಿ ಮಕ್ಕಳು, ತಾಯೋ, ಇನ್ನೊಬ್ಬರು ಯಾರೋ ಇರ್ತಾರೆ, ಅವರನ್ನು ನಾವು ನೆನೆಯುತ್ತೀವಿ. ಯಾರಾದರೂ ಬರವಂತವಾಗಿ ಏ ನೆನೆಯಿರಿ ನೆನೆಯಿರಿ ಅಂತ ಕೋಲ್ ಹಿಡ್ಕೊಂಡು ನೆನೆಸ್ತಾರ? ಅಲ್ಲ, ನಾವಾಗಿ ನೆನೆಯುತ್ತೀವಿ. ನಾವಾಗಿ ಯಾಕೆ ನೆನೆಯುತ್ತೀವಿ ಅಂದ್ರೆ ಆ ನೆನೆಯೋದರಲ್ಲೇ ರುಚಿ ಇದೆ ನಮಗೆ.
ನಮ್ಮವರನ್ನು ನೆನೆಯುವುದರಲ್ಲಿ ಅಲ್ಲೇ ರುಚಿ ಇದೆ. ಏನು ರುಚಿ ಅಂದ್ರೆ, ಇವರು ನಮ್ಮವರು ಇವರು ನಮ್ಮವರು ಅಂತ ಭಾವನೆ ಇದೆಯಲ್ಲ, ನಮಗೆ ಬೇಕಾದವರು ಅಂತ ಆ ಭಾವನೆಯೇ ಆ ನೆನಪಿನಲ್ಲಿ ರುಚಿ ತಂದು ಕೊಡುತ್ತೆ, ನೆನಪು ಕೊಡುತ್ತೆ, ನೆನಪಿನಲ್ಲಿ ರುಚಿ ಕೊಡುತ್ತೆ. ದೇವರಲ್ಲಿ ನನ್ನವ ಎಂಬ ಭಾವನೆ ನಮಗಿಲ್ಲ, ಅದಕ್ಕೆ ನೆನಪು ಬರ್ತಾ ಇಲ್ಲ, ನೆನಪಿನಲ್ಲಿ ರುಚಿ ಬರ್ತಾ ಇಲ್ಲ. ಹಾಗಾದರೆ ದೇವರ ಕರುಣ, ದೇವರ ಮಹಿಮ, ಆತನ ಮಾಡುವ ಉಪಕಾರವನ್ನ ನಿತ್ಯವೂ ಸ್ಮರಣೆ ಮಾಡ್ತಾ ಬಂದರೆ ಅಪ್ಪ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಅಂತ ಅವನ ಮೇಲೆ ಅಭಿಮಾನ ತಾನಾಗಿ ಬರಲಿಕ್ಕೆ ಶುರು ಆಗುತ್ತೆ. ಒಮ್ಮೆ ನಮಗೆ ದೇವರ ಮೇಲೆ ಅಭಿಮಾನ ಬರಲಿಕ್ಕೆ ಶುರು ಆಯ್ತಾ, ನಮ್ಗೆ ಯಾರು ಹೇಳಿಕೊಡಬೇಕಾಗಿಲ್ಲ, ನಾವೇ ದೇವರನ್ನ ನೆನೆಯಲಿಕ್ಕೆ ಶುರು ಮಾಡ್ತೀವಿ. ಅದರಿಂದ ನಮ್ಮ ಮನಸ್ಸಿಗೆ ದೇವರಲ್ಲಿ ಅಭಿಮಾನ ಹುಟ್ಟಿ ತಾನಾಗಿ ದೇವರಲ್ಲೇ ಇರುವ ಪರಿಸ್ಥಿತಿ ಬರಬೇಕಾದ್ರೆ ಉಪಾಯ ಹುಡುಕಿ. ಏನು ಉಪಾಯ? ದೇವರ ಮಹಿಮ, ದೇವರ ಕರುಣ, ದೇವರ ಉಪಕಾರ. ನಮಗೇನು ಮಾಡುತ್ತಾ ಇದ್ದಾನೆ ಅದನ್ನು ಸತತ ಸ್ಮರಣೆ ಮಾಡಿದರೆ ಹೇಳುತ್ತಾರೆ, ಅನುಚಿಂತಯನ್ ಪಾರ್ಥ, ಅನುಸರಿಸಿ. ದೇವರು ನಮಗೇನು ಉಪಕಾರ ಮಾಡುತ್ತಾ ಇದ್ದಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಆ ಶಾಸ್ತ್ರದ ಮಾತನ್ನ ಅನುಸರಿಸಿ ಚಿಂತನೆ ಮಾಡಬೇಕು. ಶಾಸ್ತ್ರದಲ್ಲಿ ಭಗವಂತ ನಮಗೆ ಏನೇನು ಕರುಣೆ ತೋರುತ್ತಾ ಇದ್ದಾನೆ ಅದನ್ನು ಅನುಸರಿಸಿ ಚಿಂತನೆ ಮಾಡಬೇಕು. ದೇವರ ರೂಪ ಹೇಗಿರುತ್ತೆ ಅದನ್ನು ಅನುಸರಿಸಿ ಆ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರಲ್ಲ ಅದಕ್ಕೆ ತಕ್ಕಂತೆ ಚಿಂತನೆ ಮಾಡಬೇಕು. ಈ ತರ ನಾವು ಭಗವಂತನ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ ದೇವರಲ್ಲಿ ನಮಗೂ ಕೂಡ ಅಭಿಮಾನ ಬಂದು ಭಗವಂತನ ಸದಾ ನೆನಪು ಬರಲಿಕ್ಕೆ ಸಾಧ್ಯ ಅಂತ ಕೃಷ್ಣ. ಅಭ್ಯಾಸ ಯೋಗ ಯುಕ್ತೇನ ಚೇತಸ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಆ ದೇವರನ್ನು ಚಿಂತನೆ ಮಾಡಬೇಕು. ಏನು ಅಂತ? ಪರಮ ಪುರುಷ ದಿವ್ಯ ಅಂದರೆ ವಿಶೇಷವಾದ, ದಿವ್ಯ ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಹೇಳ್ತಾರೆ. ಪುರುಷ ಅಂದ್ರೆ ಏನು, ಪರಮ ಅಂದ್ರೆ ಏನು, ಇವೆಲ್ಲ ಗುಣಗಳು ಚಿಂತನೆ ಮಾಡುತ್ತಾ ಬಂದರೆ ಈ ಮೂರು, ಪರಮ ಪುರುಷ ದಿವ್ಯ, ಈ ಮೂರನ್ನು ಚಿಂತನೆ ಮಾಡಿದರೆ ನಮಗೂ ದೇವರಲ್ಲಿ ಭಕ್ತಿ ಉಕ್ಕಿ ಹರಿಯುತ್ತೆ. ಆ ಮೂರು ಪದಗಳ ಅರ್ಥ, ಆ ಅರ್ಥ ಚಿಂತನೆ ಮಾಡುವ ಕ್ರಮ, ಅವೆಲ್ಲವನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಚೂರು ನಾನು ದೇವರಾಯನ ದುರ್ಗಕ್ಕೆ ಆರಾಧನಾ, ತಂದೆ ಬುದ್ಧಮೋಹನದಾಸರ ಆರಾಧನಾ ಪ್ರಯುಕ್ತ ಬೆಳಿಗ್ಗೆ ಹೋಗ್ತಾ ಇದ್ದೇನೆ. ಸಾಯಂಕಾಲ ಬರುತ್ತೂ ತಡ ಆಗುತ್ತೆ, ಅದರಿಂದ